நாராயணம் குணை சர்வை உயிரினம் தோஷபர்ஜிதம் நேயம் கம்யம் குணம்ச்சாபி நத்வா சூத்ரார்த்த உச்சதே சமஸ்த குணசம்பூர்ணம் சர்வதோஷ விவர்ஜிதம் லக்ஷ்மி நாராயணம் வந்தே பக்தாபீஷ்ட பலப்பிரதம். பூவத்து தர்ஹி உபசார ஏவனா இத்தியாக சர்வகுணத்வதா ஆதாயித்து நனு பவேதேதர்வம் விஷ்ணோர் அன்னமயாதி சப்த வாச்சியத்வே ததேவ நிர்பீஜம் இது சேன்னா நிர்பீஜம் சர்வகுணத்வதா சேத் நா நிர்பீஜம் ஆகி ஹெடித இவெல்லாம் ஏன் ஹெடிதிரி அன்னமயாதிகளல்லும் கூட மயத் பிரத்யய இது விகாரார்த்தவன்னு கொடுவதரிந்த ஆனந்தமயக்கு மாத்திர நீவு பிராச்சுரியார்த்தவன்னு ஹேக மாட்டிதிரி அந்த கேட்டிதிரி இல்ல எல்லவும் கூட ಪ್ರಾಯಪಾಠ ವಿರೋಧ ಇಲ್ಲ ಇಲ್ಲಿ ಎಲ್ಲವೂ ಕೂಡ ಪ್ರಾಚುರ್ಯಾರ್ಥವನ್ನೇ ಹೇಳ್ತಾ ಇದೆ. ಪ್ರಾಚುರ್ಯಕ್ಕೂ ಕೂಡ ಪೂರ್ಣ ಅಂತ ಅರ್ಥನೇ ಹೊರತು ಬರೀ ಹೆಚ್ಚು ಅಂತ ಅರ್ಥ ಅಲ್ಲ. ಅಷ್ಟೇ ಅಲ್ಲ ಹೇಳಿದ್ರು. ಈಗ ನಾನು ಭವೇದೇತಸ್ಸರ್ವಂ ವಿಷ್ಣುವರ ಅನ್ನಮಯಾದಿ ಶಬ್ದ ವಾಚ್ಯತ್ವೇ ಇದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ. ಅನ್ನಮಯಾದಿ ಶಬ್ದಗಳಿಂದ ವಿಷ್ಣು ವಾಚ್ಯನ ಹೇಗಾಗ್ತಾನೆ? ತದೇವ ನಿರ್ಬೀಜಂ, ಬೀಜ ಅಂದ್ರೇನು? ಬೇಸಿಸ್, ಬೀಸಸ್ ಬೀಜ, ಅದು ಬೇಸ್ಲೆಸ್ ಅಂತ ಹೇಳಿದೆ. ನಿರ್ಬೀಜಂ ಅಂದರೆ ಅನ್ನಮಯಾದಿ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ ಅನ್ನೋದಕ್ಕೆ ಏನು ಕಾರಣನೇ ಇಲ್ಲ. ಆದ್ದರಿಂದ ಅದನ್ನೇ ನಾವು ಒಪ್ಪೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ನಾ ನಿರ್ಬೀಜಂ, ಬೇಸ್ಲೆಸ್ ಅಲ್ಲ. ಬೇಸ್ಲೆಸ್ ಅಂತ ಹೇಳಿದೆಲ್ಲ, ಬೇಸ್ ನಿರ್ಬೀಜಂ ಅಂತ ಅವನಂತ. ನಾ ನಿರ್ಬೀಜಂ, ನಿರ್ಬೀಜವಾದುದಲ್ಲ. ಯಾತಕ್ಕೆ? ಸರ್ವಗುಣತ್ವತಃ, ವಿಷ್ಣುವಿನಲ್ಲಿ ಏನಿದೆ ಸರ್ವಗುಣಪೂರ್ಣತ್ವ ಇರೋದರಿಂದ ಅದು ಸರಿ. ಅದು ಹೇಗೆ ಎಂಬುದನ್ನು ವಿವರಣೆ ಕೊಡ್ತಾರೆ. ಮುಕ್ತಿ ಹೇತು ವೇದನತ್ವ ಮುಕ್ತ ಪ್ರಾಪ್ಯತ್ವ ಜ್ಯೇಷ್ಠತ್ವ ದೇವೋಪಾಸ್ಯತ್ವ ಜಗತ್ತೇಷ್ಟಕತ್ವಾದಿ ತತ್ತತ್ ಪ್ರಕರಣಸ್ಯ ಸರ್ವಗುಣತ್ವ. ಅಲ್ಲಿ ಏನು ಬೇಕಾಗಿದೆ? ವೇದನ ಮುಕ್ತ ಪ್ರಾಪ್ಯತ್ವ, ಜ್ಯೇಷ್ಠತ್ವ, ದೇವೋಪಾಸ್ಯತ್ವ, ಜಗಚೇಷ್ಟಕತ್ವಾದಿ ತತ್ತತ್ ಪ್ರಕರಣಸ್ಥ ಸರ್ವಗುಣತ್ವ. ಅನ್ನಮಯಾದಿ ಶಬ್ದಗಳಿಗೆ ಏನು ಅರ್ಥ ಇದೆಯಲ್ಲ, ಆ ಶಬ್ದಗಳಲ್ಲಿರತಕ್ಕಂಥ ಅರ್ಥ ಮುಖ್ಯವಾಗಿ ಯಾರಲ್ಲಿ? ದೇವರಲ್ಲಿದೆ. ಆದ್ದರಿಂದ ಶಬ್ದವಾಚ್ಯತ್ವ ಆತನಿಗಿದೆ ಅಂತ ಹೇಳಿ. ಏನೇನದು? ಮುಕ್ತಿ ಹೇತು ವೇದನತ್ವ. ಮೊದಲನೇದು ಮುಕ್ತಿ ಹೇತು ಹೇ ವೇದನತ್ವ, ಮುಕ್ತಿಗೆ ಕಾರಣವಾಗತಕ್ಕಂತಹ ತಿಳಿಯಲ್ಪಡುವಿಕೆ. ಇವತ್ತು ಬೇರೆ ಕಥೆ ಪುಸ್ತಕ ಓದ್ತಾನೆ, ಪಾಸ್ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಓದ್ರೆ ಏನಾಗ್ತಾನೆ? ಅವನು ಪಾಸ್ ಆಗ್ತಾನೆ. ಟೆಕ್ಸ್ಟ್ ಬುಕ್ಕಿಗೆ ಏನಿದೆ? ಪಾಸು ಮಾಡುವ ಒಂದು ಶಕ್ತಿ ಇದೆ. ಅದೇ ರೀತಿಯೇ ಸಂಸಾರದಿಂದ ದಾಟಿ ಮುಕ್ತನಾಗಬೇಕಾದ್ರೆ ಒಂದು ಜ್ಞಾನ ಬೇಕು ನಮಗೆ. ಜ್ಞಾನ ಯಾರ ಬಗ್ಗೆ ತಿಳ್ಕೊಂಡ್ರೂ ಮುಕ್ತನಾಗ್ತಾ ಇಲ್ಲ. ಇವತ್ತು ಲೋಕದ ಜ್ಞಾನದಿಂದ ನಾವು ಮುಕ್ತರಾಗೋದಾಗಿದ್ದರೆ ಇಷ್ಟೊತ್ತು ಏನಾಗಿರ್ಬೇಕಾಗಿತ್ತಲ್ಲ? ಮುಕ್ತರಾಗಿ ಹೋಗಿರ್ಬೇಕಾಗಿತ್ತು. ಆದರೆ ಒಬ್ಬರೂ ಹೋಗಿಲ್ಲ ಲೌಕಿಕ ಜ್ಞಾನದವರು. ಆದ್ದರಿಂದ ಲೌಕಿಕ ಜ್ಞಾನ ಉಪಯೋಗ ಇಲ್ಲ. ಹಾಗಿದ್ದರೆ ರಾಯರಂಥ ದೊಡ್ಡ ದೊಡ್ಡವರು ಇರ್ತಾರೆ, ಅವರೆಲ್ಲ ಏನಾಗಿದ್ದಾರೆ ಇವತ್ತು? ಅಪರೋಕ್ಷೀಕೃತ ಓ ಅಧ್ಯಾತ್ಮ ವಿದ್ಯೆ ಎಂಬುದು ಏನದು? ಮುಕ್ತಿಗೆ ಸಾಧನ. ಅದನ್ನು ತಿಳ್ಕೋಬೇಕು. ರಾಯರನ್ನ ವಾದಿರಾಜರನ್ನ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನೋಡಿದಾಗ ಏನು ತತ್ವ ತಿಳಿಯುತ್ತೆ ಅಂದರೆ ನಮ್ಮಿಂದ ಟೋಟಲ್ ಡಿಫರೆಂಟಾಗಿ ಕಾಣ್ತಾವ್ರವ್ರು. ಯಾತಕ್ಕೆ? ದೇವರನ್ನು ಕಂಡವರಾಗಿದ್ದಾರೆ. ಅದರಿಂದ ಅಷ್ಟು ಮೇಲಿರೋದ್ರಿಂದ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠ. ಅದು ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಕಾರಣವಾಗತಕ್ಕಂಥ ತಿಳಿಯಲ್ಪಡುವಿಕೆ ಅನ್ನೋದು ದೇವರಲ್ಲಿದೆ. ಆಮೇಲೆ ಎರಡನೇದು ಮುಕ್ತ ಪ್ರಾಪ್ಯತ್ವ, ಮುಕ್ತರಿಂದ ಹೊಂದಲ್ಪಡುವಿಕೆ. ಜ್ಯೇಷ್ಠತ್ವ, ಪ್ರಾಣೋವೈ ಜ್ಯೇಷ್ಠಸ್ಯ ಶ್ರೇಷ್ಠಶ್ಚ. ಶ್ರೇಷ್ಠತ್ವ ಪ್ರಾಣಮಯ ಅಂದರೆ ಜ್ಯೇಷ್ಠ ಅಂತ ಅರ್ಥ, ಶ್ರೇಷ್ಠ. ದೇವೋಪಾಸ್ಯತ್ವ, ದೇವತೆಗಳನ್ನು ಉಪಾಸಿಸಲ್ಪಡುವಿಕೆ. ದೇವತೆಗಳಿಂದ ಉಪಾಸಿಸಲ್ಪಡುವಿಕೆ. ಮನುಷ್ಯ ಎಷ್ಟು ಮೇಲಿದ್ರು ಕೂಡ ದೇವತೆಗಳಿಗೆ ಶರಣಾಗಬೇಕು ಅವನು, ಗೊತ್ತಾಯ್ತಾ? ಆದರೆ ದೇವತೆಗಳು ಶರಣಾಗಬೇಕು ಯಾರಿಗೆ? ದೇವರಿಗೆ. ಸೊ ಹೈಯೆಸ್ಟ್ ಅಂತ ಅರ್ಥ, ಸರ್ವೋತ್ತಮತ್ವ. ಮುಕ್ತೋಪಾಸ್ಯ, ದೇವೋಪಾಸ್ಯತ್ವ, ಜಗಚೇಷ್ಟಕತ್ವ. ಜಗಚೇಷ್ಟಕತ್ವ ಚೇಷ್ಟ ಅನ ಚೇಷ್ಟ ಆಯಾಮ್. ಜಗತ್ತನ್ನೇ ಪರಮಾತ್ಮ ಪ್ರವರ್ತನೆ ಮಾಡಿಸ್ತಾ ಇದ್ದಾನೆ. ಸೊ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಬೇಕಾದರೆ ಪರಮಾತ್ಮ ಹೈಯೆಸ್ಟ್ ಇಂದ ಹಿಡಿದು ಲೋಯೆಸ್ಟ್ವರೆಗೂ ಎಲ್ಲ ಕೆಲಸ ತಾನೇ ಮಾಡಿಸ್ತಾನೆ. ತೇನ ವಿನ ತೃಣಮಪಿ ನ ಚಲತಿ. ಅದು ಸೃಷ್ಟಿಯಾದಿಗಳನ್ನು ತಾನು ಮಾಡ್ತಾನೆ. ಅಂದಮೇಲೆ ಏನಿದೆ? ಉಚ್ಚಾವಚ ಏನ ಸಮಸ್ತ ಚೇಷ್ಟ. ವಾಯುದೇವರಿಗೇನೆ ಉಚ್ಚ ಅವಚ, ಶ್ರೇಷ್ಠ ಕಡಿಮೆ. ಆ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ ಮೇಲೆ ಅವರಿಗೂ ಪ್ರೇರಕ ಪರಮಾತ್ಮನಾದ್ದರಿಂದ ಜಗಚೇಷ್ಟಕತ್ವಾದಿ ತತ್ತತ್ ಪ್ರಕರಣಸ್ಥ ಸರ್ವಗುಣತ್ವ. ಆಯಾ ಪ್ರಕರಣಗಳಲ್ಲಿ ಯಾವ್ಯಾವ ಗುಣವನ್ನು ಹೇಳಕ್ಕೆ ಹೊರಟಿದ್ದಾರೋ ಆ ಗುಣ ಎಲ್ಲ ಯಾರಲ್ಲಿದೆ? ದೇವರಲ್ಲಿದೆ. ಆದ್ದರಿಂದ ಅನ್ನಮಯಾದಿ ಸಕಲ ಶಬ್ದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ. ಅಲ್ಲಿ ವಿಕಾರಾರ್ಥ ಅಲ್ಲ, ಪ್ರಾಚುರ್ಯಾರ್ಥನೇ. ಪ್ರಾಚುರ್ಯ ಅಂದರೆ ಬರೀ ಹೆಚ್ಚಲ್ಲ, ಪೂರ್ಣಾರ್ಥನೇ. ತ್ರೀ ಸ್ಟೆಪ್ಸಲ್ಲಿ ಫಸ್ಟು ವಿಕಾರಾರ್ಥವೋ ಅಲ್ಲ, ಪ್ರಾಚುರ್ಯ ಬರೀ ಹೆಚ್ಚು ಆಗಿದ್ದರೆ ಅದೂ ಅಲ್ಲ, ಏನದು? ಪೂರ್ಣ ಅನ್ನಮಯತ್ವನೂ ಪೂರ್ಣ, ಎಲ್ಲವೂ ಪೂರ್ಣತ್ವ ವಾಚಕವಾದ ಶಬ್ದಗಳು. ಯಾವುದಕ್ಕೆ? ಹೌದು ಹೌದು, ಮುಂದೆ ಪ್ರಾಣ ಜ್ಯೇಷ್ಠಶ್ಚ ಸೂತ್ರನೇ ಇದೆ, ಓಂ ಶ್ರೇಷ್ಠಶ್ಚ ಸೂತ್ರನೇ ಇದೆ. ಸರ್ವೈರುಚ್ಯತೆ ಇದೆ ಉಪಲಕ್ಷಣಂಚೈತತೆ ಬ್ರಹ್ಮಾತ್ಮ ಶಬ್ದಾಭ್ಯಾಂ ಚೈತ್ಯಪಿ ಧ್ಯೇಯಂ. ಇಲ್ಲಿ ಸರ್ವಗುಣತ್ವತಃ ಜೊತೆಗೆ ಇನ್ನೇನಿದೆ, ಬ್ರಹ್ಮಶಬ್ದ ಆತ್ಮಶಬ್ದ ಇವೆ. ಬ್ರಹ್ಮಶಬ್ದ ಆತ್ಮಶಬ್ದ ಬೇರೆಯವರಿಗೆ ಅಪ್ಲಿಕಬಲ್ ಅಲ್ಲ. ಯಾರಿಗೆ ಅದು? ವಿಷ್ಣುವಿಗೆ ಮಾತ್ರ. ಆದ್ದರಿಂದಾಗಿನೇ ಆ ಅರ್ಥದಲ್ಲೂ ಕೂಡ ಈ ಐದು ಕೋಶಗಳಿಗೂ ಅರ್ಥ ಏನು? ಮುಖ್ಯವಾಗಿ ನಾರಾಯಣನೇ ಅಂತ ಅರ್ಥ. ಹೀಗೆ ಒಂದೊಂದು ಅನೇಕ ರೀತಿಯಲ್ಲಿ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಮಯಟಃ ಅಸ್ವಾಮಿ ನಿಯಾಮಕ ಸರ್ವತ್ರ ವ್ಯಾಪ್ತ ಅನೇಕ ಅರ್ಥ ಅದಕ್ಕೆ. ಅದಕ್ಕೆ ಆತ್ಮೇತಿ ಧೂಪಗಚ್ಚಂತಿ ಗ್ರಾಹಯಂತಿ ಚ, ದೇವರನ್ನು ಸ್ವಾಮಿ ಅಂತ ಯಾವಾಗಲೂ ಉಪಾಸನೆ ಮಾಡಬೇಕು. ಏನು ಮುಕ್ತ ಪ್ರಾಪ್ಯತ್ವ? ಮುಕ್ತ ಹೇ ಮುಕ್ತಿ ಹೇತು ವೇದನತ್ವ, ಮುಕ್ತ ಪ್ರಾಪ್ಯತ್ವ ಎರಡಿದೆ. ಮುಕ್ತರಿಂದ ಹೊಂದಲ್ಪಡುವಿಕೆ ಅಂತ ಹೇಳಿದ್ರಿಂದ ಭೇದ ಬಂತು. ಮುಕ್ತರಿಂದ ಬೆಂಗಳೂರು ಬಸ್ಸಿನಿಂದ ಹೊಂದಲ್ಪಡುತ್ತೆ ಅಂದರೆ ಬಸ್ಸಿಗೂ ಬೆಂಗಳೂರಿಗೆ ಏನು ಸಂಬಂಧ? ಭೇದ. ಆದ್ದರಿಂದ ಭೇದ ಇದೆ ಅಂತ ಅರ್ಥ. ಇದು ನಂಬಲ್ಲ ಅಂದರೆ ಕಾನೂನು ನಂಬೋದಿಲ್ಲ. ಏನು ಮಾಡ್ತೀರಿ ಈಗ ನೀವು? ಐ ಡೋಂಟ್ ಬಿಲೀವ್ ಇನ್ ಲಾ ಅಂತ, ಲಾ ಅಂಡ್ ಆರ್ಡರ್ ಏನಂತಾರೆ ಅದಕ್ಕೆ? ಒದ್ದೊಳಗೆ ಹಾಕ್ತಾರೆ ಅದಕ್ಕೆ ಕಾನೂನು. ನೀನು ಯಾರು ಕೇಳೋದಕ್ಕೆ? ಅದಕ್ಕೆ ಗೊತ್ತಾಯ್ತಾ, ಜಗತ್ತಿನೊಳಗೆ ದಾರಿಯಲ್ಲಿ ಹೋಗ್ತಿರ್ತಾರೆ ಆ ಕಡೆಗಳು. ಏನೇನು ತಿಳ್ಕೊಂಡಿದ್ದೇವೆ ಸರಿ ಹೋಗು ಅಂತ ಹೇಳ್ತಾರ. ದಾರಿಯಲ್ಲಿ ಸುಮ್ಮನೆ ಉಚ್ಚಾಪಟ್ಟು, ಮನೆಯಲ್ಲಿ ಉಚ್ಚಾಪಟ್ಟಿರ್ಬೋದು, ದಾರಿಯಲ್ಲಿ ಉಚ್ಚಾಪಟ್ಟಿರಾಗಿಲ್ಲ, ಮನೆಯಲ್ಲಿ ಹೇಳೋರೆಲ್ಲ ಕೇಳೋರೆಲ್ಲ ಆಗಿತ್ತು. ದಾರಿಯಲ್ಲಿ ಹೇಳೋ ಇನ್ನೊಬ್ರು ಕೇಳ್ತಾನೆ ಯಾಕೆ ಈ ಕಡೆ ಹೋಗು ಅಂತ ಹೇಳ್ತಾರೆ. ಎಲ್ಲರೂ ಪೊಲೀಸ್ ಬರ್ತಾರೆ, ಹಾಂ ಏನು ಅಪ್ಪಂದ ರೋಡ್ ಅಂತ ಕೇಳ್ತಾನೆ. ಅರ್ಥ ಆಯ್ತಾ? ರೂಲ್ಸ್ ಫಾಲೋ ಮಾಡು ಅಂತ ಹೇಳ್ತಾರೆ. ಫಾಲೋ ಮಾಡೋದಿಲ್ಲ ಅಂದರೆ ಅದೊಂದು ಅಪರಾಧ. ರೂಲ್ಸ್ ಫಾಡಲಿಲ್ಲ, ಫಾಲೋ ಮಾಡಲಿಲ್ಲ, ಅಪರಾಧ. ಫಾಲೋ ಮಾಡೋದಿಲ್ಲ ಅಂತ ಹೇಳಿದ ಇನ್ನೊಂದು ದೊಡ್ಡ ಅಪರಾಧ. ಅಂದರೆ ಸುಮ್ಮನೆ ತಪ್ಪಿಂದ ತಪ್ಪು ಏನೋ ಗೊತ್ತಿಲ್ಲದೆ ಮಾಡಿದ ಅಂತಲ್ಲ, ಗೊತ್ತಿದ್ದೇ ಮಾಡಿದ್ದಾನೆ ಅಂತ ಆಗುತ್ತೆ. ಅವ ಶಿಕ್ಷೆ ಏನಾಗುತ್ತೆ ಅನ್ನೋದು ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ದೇವ್ರನ್ನ ಒಪ್ಪೋದಿಲ್ಲ ಅನ್ನೋದು ಕಾನೂನು ಒಪ್ಪೋದಿಲ್ಲ ಅನ್ನೋದಕ್ಕಿಂತ ದೊಡ್ಡ ಅಪರಾಧ. ಆಯಾ ಕಾಂಟೆಕ್ಸ್ಟ್ ಅಂತ, ಆಯಾ ಕಾಂಟೆಕ್ಸ್ಟ್ಗಳೆಲ್ಲ ವಿಷಯ ಬಂದಿರೋದ್ರಿಂದ ಆ ವಿಷಯ ಬೇಕಾಗಿದೆ. ಮಯಟ ಹೌದು ಹೌದು, ಬೇರೆಯವ್ರಿಗೆ ತೊಂದರೆ, ಇವನಿಗೂ ತೊಂದರೆ ಆಗ್ತದೆ ಬೇರೆಯವ್ರಿಗೆಲ್ಲ. ಇವನ್ನೇ ಇವನ್ನೇ ಹೊಡಿತಾರೆ ಯಾರು ಬಂದು ಸಿಗ್ನಲ್ ಕೊಟ್ಟಿಲ್ಲ ಹೋದಾಗ ಇದು ಫಾ ತೋರಿಸಿರ್ತಾರೆ ಟಿ ವಿ ಒಳಗೆ. ಇಲ್ಲದ ಎಲ್ಲೋ ಹೋಗಿಬಿಡ್ತಾನು, ವೇಟ್ ಬೇಕೆ ಫಾಸ್ಟ್ ಬರ್ತಾ ಅವರು ಫಾಸ್ಟ್ ಬರ್ತಾರೆ, ಬಟ್ ಎಲ್ಲೆಲ್ಲೋ ಹೋಗಿ ಬಿದ್ದುಬಿಟ್ಟಿರ್ತಾರೆ. ಅಂದರೆ ಅವರಿಗೂ ತೊಂದರೆ, ಇವನಿಗೂ ತೊಂದರೆ ಆಗಲಿಲ್ಲ. ಈಗ ಕಾನೂನು ಇರೋದು ಯಾರಿಗೆ? ಇಟ್ ಈಸ್ ಫಾರ್ ಆಲ್. ಸೊ ಧರ್ಮ ಇಟ್ ಈಸ್ ಫಾರ್ ಆಲ್. ಧರ್ಮ ಅವರು ಸ್ಪಿರಿಚುವಲ್ಲ, ಇದು ಸೋಷಿಯಲ್ಲ ಅಷ್ಟೇ. ಸೋಷಿಯಲ್ಲ ಉಲ್ಲೇಖನ ಮಾಡಿದ್ದೇವೆ ನಾವು, ಉಲ್ಲಂಘನೆ ಮಾಡಿಬಿಟ್ರೆ ಸೊಸೈಟಿಯಲ್ಲಿ ಇರಲಿಕ್ಕಾಗೋದಿಲ್ಲ. ಸ್ಪಿರಿಚುವಲ್ಲ ಉಲ್ಲೇಖ ಮಾಡಿಬಿಟ್ರೆ ನಾವು ಅಧ್ಯಾತ್ಮದ ದೇನೇ ಹಾಳಾಗೋಗ್ತದೆ. ಆದ್ದರಿಂದ ಫಾಲೋ ಮಾಡಲೇಬೇಕು. ವೆರಿ ಸಿಂಪಲ್ ಶಾಸ್ತ್ರ ಹೇಳೋದು ಏನೂ ಕಷ್ಟ ಅಲ್ಲ, ಯಾರಿಗೂ ಅರ್ಥ ಆಗ್ತದೆ. ಬಟ್ ಏನಾಗಿದೆ, ತೊಡಕು ಮಾಡಿ ಏನಾಗಿಬಿಟ್ಟಿದೆ ಅಂದರೆ ಸುಮ್ಮನೆ ಫಜೀತೆ. ಜನವಾರ ಬಿಚ್ಚ ಸುಲಭ, ಸ್ವಲ್ಪ ಹೆಚ್ಚುಗಡೆ ಹೊಡೆದೋಗ್ಬಿಡುತ್ತವೆ. ಸರಿಯಾಗಿ ಬಿಚ್ಚಿಬಿಟ್ಟು ನೀಟಾಗಿ ಬಿಚ್ಚಬೋದು. ಯಜ್ಞೋಪವೀತನ ಸ್ವಲ್ಪ ಹೆಚ್ಚುಗಡೆ ಮಾಡಿಕೊಂಡ್ರೆ ಅದು ಒಂದೇ ಯಜ್ಞೋಪವೀತ ಬೇರೆ ಹೋಗಿದ್ದು, ಆದರೆ ಸಂಧ್ಯಾ ಕೊಡಬೇಕಾಗುತ್ತೆ. ಭಾರಿ ಹುಷಾರ ಮಾಡೋದು, ಒಂದು ಯಜ್ಞೋಪವೀತ ಬಿಡಿಸಲು ಹುಷಾರಾಗಿರುತ್ತೆ. ಒಂದು ಜನ್ಮ ಎಷ್ಟು ಹುಷಾರಾಗಿರಬೇಕು. ಬ್ರಾಹ್ಮಣ ಸಾಮಾನ್ಯ ಬರುತ್ತಾ ಇದು, ಒಂದು ಯಜ್ಞೋಪವೀತ ಹರಿದೋದು ಇನ್ನೊಂದು ತರಬೇಕು ಅಂಗಡಿಗೆ ಹೋಗಿ. ಏನು ಭಾರ ಜ್ವರ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಬೈಲ್ಗಿರಿದೆ ಬಸ್ ಸ್ನಾನ ಮಾಡಬೇಕಾಗುತ್ತೆ ತೊಗೊಂಡ್ರೆ. ಅಂಥವತ್ತಲ್ಲಿ ಕೇರ್ಫುಲ್ ಆಗಿರ್ತಾನೆ ಪುರುಷ. ನಮ್ಮ ಕೈಲಿದೆ ಬನೆಪಡಿಸೋದು ಟು ಸಮ್ ಎಕ್ಸ್ಟೆಂಟ್, ಜನ್ಮೋತ್ರ ನಮ್ಮ ಕೈಲಿ ಇಲ್ಲೇ ಇಲ್ಲ. ಅದರಿಂದಾಗಿ ಏನು ಮಾಡಿಕೊಡೋದು, ಅರ್ಥ ಮಾಡಲೇಕೂಡುದು ಅಂತ ಅರ್ಥ ಆಗುತ್ತೆ. ಮಯಟಃ ತಾದಾತ್ಮ್ಯಾರ್ಥತ್ವೇ ಅಪಿ ಉಪಪತ್ತೆ ಹೇನ ಪೂರ್ಣತ್ವರೂಪ ಪ್ರಾಚುರ್ಯಾರ್ಥತ್ವ ಬೀಜವದಿತ್ಯಪಿ ಪ್ರಯುಕ್ತಂ. ಆಕಾಶ ಆನಂದೋ ನ ಸ್ಯಾತ್ ಕೋ ಹೇವಾನ್ಯಾತ್ ಕಃ ಪ್ರಾಣ್ಯಾದಿತ್ಯುಕ್ತ ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಏತೇನ ತದ್ಧೇತೋಪದೇಶಾತ್ ಮಾಂತ್ರವರ್ಣಿಕಮೇ ವಚ ಗೀಯತೆ ಅಸ್ಮಿನ್ನಶ್ಯ ಚ ತದ್ಯೋಗಂ ಶಾಸ್ತಿ ಇತಿ ಸೂತ್ರತ್ರಯಾರ್ಥೋ ದರ್ಶಿತಃ. ಮೂರು ಸೂತ್ರಗಳು ಅಲ್ಲಿ ಬಂದಿವೆ, ಅದಿಷ್ಟು ಬಂತು. ಇನ್ನೊಂದು ಸ್ವಾರಸ್ಯ ಇದೆ ಈಗ. ಮಯಟಃ ತಾದಾತ್ಮ್ಯಾರ್ಥೇ ಅಪಿ ತಾತ್ಮತ್ವೇ ಉಪತ್ತೇ ನ ಪೂರ್ಣತ್ವರೂಪ ಪ್ರಾಚುರ್ಯಾರ್ಥತ್ವ ಬೀಜವದಿತ್ಯಪಿ ಪ್ರಯುಕ್ತಂ. ಅದಕ್ಕೆ ಹೇಳ್ತಾರೆ ಮಯಟ್ಗೆ ಇಷ್ಟೊತ್ತು ಏನು ಮಾಡಿದ್ವಿ, ಪ್ರಾಚುರ್ಯಾರ್ಥ ಹೇಳಿದ್ವಿ, ತಾದಾತ್ಮ್ಯಾರ್ಥನೇ ಹೇಳೋಣ. ದೇವರಿಗೂ ಆನಂದಕ್ಕೇನು ಸಂಬಂಧ? ಅಭೇದ. ಸೊ ಆ ಅರ್ಥದಲ್ಲೂ ಸರಿಯಾಗೇ ಇದೆ. ವಿಕಾರಾರ್ಥ ಬರೋಕ್ಕೆ ಸಾಧ್ಯ ಇಲ್ಲ. ವಿಕಾರಾರ್ಥ ಅಂಬೋದು ದೇವರ ಮಹಿಮೆನ ಕೆಡಿಸಿಬಿಡುತ್ತೆ. ಅದು ಅಂತ ಹೇಳ್ಬಾರ್ದು. ತಾದಾತ್ಮ್ಯಾರ್ಥನೂ ಕೊಡುತ್ತೆ, ಪ್ರಾಚುರ್ಯಾರ್ಥನೂ ಕೊಡುತ್ತೆ. ಅದರಿಂದಾಗಿನೆ ಅದು ಸರಿನೇ, ಅದು ನಿರ್ಬೀಜ ಅಂತ ಹೇಳಕ್ ಬರಲಿಲ್ಲ. ಆಗ ಆಕಾಶ ಆನಂದೋ ನ ಸ್ಯಾತ್ ಮುಂದೆ ಹೇಳ್ತಾರೆ. ಆಕಾಶವೇ ಆನಂದ, ದೇವರೇ ಆನಂದ ಅಂತ ಹೇಳಬೇಕಾದ್ರೆ ದೇವರಿಗೂ ಗುಣಗಳಿಗೆ ಏನು ಹೇಳಿದ್ದಾರಲ್ಲಿ? ಅಭೇದ ಹೇಳ್ಬಿಟ್ಟಿದ್ದಾರೆ. ಅದಕ್ಕೇನೆ ಅದು ಸರಿ, ತಾದಾತ್ಮ್ಯಾರ್ಥ ಸರಿಯಾಗ. ನ ಸ್ಯಾತ್ ಕೋ ಹೇವಾನ್ಯಾತ್ ಕಃ ಪ್ರಾಣ್ಯಾತ್. ಮುಂದೆ ಇವೆಲ್ಲ ಸೂತ್ರವು ಎಲ್ಲ ಇದು ಶ್ರುತಿ, ಇದು ಶ್ರುತಿ. ಇತಿ ಉಕ್ತ ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಪರಮಾತ್ಮ ಸರ್ವಚೇಷ್ಟಕ. ಸರ್ವಚೇಷ್ಟಕ ಅಂದ್ರೇನು? ಉತ್ಪತ್ತಿ, ಸ್ಥಿತಿ, ಸಂಹಾರ ಎಲ್ಲವನ್ನೂ ಮಾಡಿ ಹಾಕಿಬಿಡ್ತಾನೆ. ಅದಕ್ಕೇನು ಕಾರಣ ಅಂದರೆ ಪೂರ್ಣಾನಂದ ಆಗಿರೋದೇ ಕಾರಣ. ಪೂರ್ಣಾನಂದನಾಗಿರುವವನು ಪೂರ್ಣ ಕೆಲಸಗಳನ್ನು ಮಾಡ್ತಾನೆ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರ ಆನಂದ ಪೂರ್ಣ ಅಂಬೋದಕ್ಕೊಂದು ಒಳ್ಳೆಯ ಕಾರಣ ಇತ್ತು. ಏನು ಒಳ್ಳೆಯ ಕಾರಣ ಅಂದರೆ, ಪರಮಾತ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿದರೆ ಪೂರ್ಣ ಆನಂದ ಅವನಿಗಿದೆ ಅಂತ ಅರ್ಥ. ಸ್ವಲ್ಪ ಇನ್ನೂ ಅಪ್ಲೈ ಮಾಡ್ಕೋಬೇಕಲ್ಲ. ಯಾವುದೋ ಪ್ರೋಗ್ರಾಮ್ ಹಾಕಿದ್ರು ಮನೆಯಲ್ಲಿ, ಯಾರೋ ಬಂದ್ರು, ಎಲ್ಲ ಜನ ಬಂದರು, ಪಾಪ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದ್ಬಿಟ್ರೆ, ಅದಕ್ಕೆ ಸಮ್ ಅನ್ವಾಂಟೆಡ್ ಥಿಂಗ್ ಇಸ್ ಹ್ಯಾಪೆಂಡ್ ಇನ್ ದಿ ಹೌಸ್ ಗೊತ್ತಾಯ್ತು. ಪುರುಡಗಳೇನೋ ಬಂದು ಹೋಗಿಬಿಟ್ಟಿದೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು. ಯಾಕೆ? ಅವನಿಗೆ ಕಾರ್ಯ ಮಾಡಾಗಿಲ್ಲ. ಯಾಕೆ? ಅದು ಒಂದು ರೀತಿಯಲ್ಲಿ ಬೇರೆ ಕೆಲಸ ಇನ್ವಾಲ್ವ್ ಆಗಿದ್ದರಿಂದ ದುಃಖ ಬಂತು. ಇನ್ನು ಸೂತಕಾದಿಗಳು ಬಂದಾಗಲಂತ ಏನಿದೆ? ದುಃಖ ಇದೆ. ಆದ್ದರಿಂದ ತಮಾಷೆ ಅಂದರೆ, ಯಾರು ಭಿಕ್ಷದವರು ಬರ್ತಾರೆ ಸೂತಕದ ಮನೆಗೆ ತಿಳ್ಕೊಂಬೋಣ, ಅವ್ರು ಸೂತಕ ತಕ್ಷಣ ಹೊರಡು ಕೇಳೋದಕ್ಕೆ ಹೋಗೋದಿಲ್ಲ ಅವರು. ಯಾಕೆ? ಇದು ಕೇಳೋ ಹೊತ್ತಲ್ಲಾರು ಕೊಡೋದು ಅಲ್ಲ. ಯಾಕೆ? ದುಃಖದಲ್ಲಿದ್ದಾರೆ ಪಾಪ. ದುಃಖದಲ್ಲಿದ್ದವನು ಏನೂ ಮಾಡೋದಿಲ್ಲ. ಅದು ಸಂಧ್ಯೆ ಆದ್ಮೇಲೆ ಕೂಡ ಅರ್ಧಕ್ಕೆ ಮಾಡಿಬಿಟ್ರು, ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಅದು ಉಳಿದ ಕೆಲಸಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಅದು ದುಃಖದಲ್ಲಿರೋದ್ರಿಂದ ಏನು ಮಾಡ್ತಾರೆ? ಲೀವ್ ಕೊಡೋದು ಯಾತಕ್ಕೋಸ್ಕರ? ಮನೆ ದುಃಖ ಬಿಟ್ಬಿಡ್ತಾನೆ. ಆದರೆ ಆನಂದ ಇದ್ದಾಗ ಏನು ಮಾಡ್ತಾನೆ ಗೊತ್ತ? ಅವನು ಸಮಾರಂಭ ಶುರು ಮಾಡ್ತಾನೆ. ಮಗು ಹುಟ್ಟಿದ್ದೆ ಸಮಾರಂಭ, ನಾಮಕರಣ ಸಮಾರಂಭ, ಮದುವೆ ಭಾರಿ ಸಮಾರಂಭ. ಯಾತಕ್ಕೆ? ಖುಷಿಯಾಗಿದೆ ಅವರಿಗೆ. ಅಲ್ಲಿ ಏನಿದೆ ಹಿಂದೆ? ಅಲ್ಲಿ ಖುಷಿ ಇದ್ದಾಗೆಲ್ಲ ಏನು ಮಾಡ್ತಾನೆ ಅವನು? ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ. ದೇವರಿಗೆ ಎಷ್ಟು ಖುಷಿ ಅಂದರೆ ಜಗ ಸೃಷ್ಟಿಯಾದಿಗಳನ್ನೇ ಮಾಡಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದೇವರ ಆನಂದ ಪೂರ್ಣದ ಒಳ್ಳೆ ಸಾಕ್ಷಿ. ದುಃಖ ಇದ್ದವನು ಏನು ಮಾಡ್ತಾನೆ? ಡಲ್ಲ ಕೂತ್ಬಿಡ್ತಾನೆ, ಎದ್ದು ಕೂಡ ಹೇಳೋದಿಲ್ಲ, ಸುಮ್ಮನೆ ಕೂತಿರ್ತಾನೆ. ಸುಮ್ಮನೆ ಇಟ್ಟು ತಿನ್ನಕ್ಕೆ ಬರೋದಿಲ್ಲ, ಗೊತ್ತಾಯ ಮಾಡಿ ಸುಮ್ಮನೆ ಅಳ್ಳಾಡೋದಲ್ಲಿ ಹಾಕೋತಿರ್ತಾರೆ, ನಿಷ್ಕ್ರಿಯ. ತುಂಬ ದುಃಖ ಆಗಿ ಹೇಗಿರ್ತಾರೆ ಅವರು? ಅಳ್ಳಕ್ಕೂ ಬರೋದಿಲ್ಲ, ಅವ್ರಿಗೆ ಹಾಕೂತ್ಬಿಡ್ತಾರೆ. ಅವ್ರು ಅಳು ಬರೋದ್ರೆ ಸತ್ತೆ ಹೋಗ್ಬಿಡ್ತಾರೆ. ಹೇಗಾದ್ರು ಅಳಿಸ್ಬೇಕು ಅವ್ರಿಗೆ ಯೋಚನೆ ಮಾಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಅವನು ಇನ್ಆಕ್ಟಿವ್ ಆಗ್ತಾನೆ, ದುಃಖ ಬಂದಾಗ ಇನ್ಆಕ್ಟಿವ್ ಆಗ್ತಾನೆ. ಪರಮಾತ್ಮ ಎಷ್ಟು ಪೂರ್ಣ ಚೇಷ್ಟಕ, ಪೂರ್ಣ ಆಕ್ಟಿವ್ ಆಗಿರೋದ್ರಿಂದ ಏನಿದೆ ಅವನಲ್ಲಿ? ಪೂರ್ಣಾನಂದ ಇದೆ. ಒಂದು ಕಾರ್ಯಕ್ರಮ ಕೂಡ ಸಾಮಾನ್ಯವಾಗಿ ಕ್ಲಾಸಿಗೆ ಫಸ್ಟ್ ಬಂದರೆ ಕ್ಲಾಸಿನವರಿಗೆ ಮಾತ್ರ ಟ್ರೀಟ್ ಮಾಡ್ತಾರೆ, ಬೇರೆ ಕೊಡೋದಿಲ್ಲ. ಕಾಲೇಜಿಗೆ ಫಸ್ಟ್ ಬಂದರೆ ಕಾಲೇಜಿಗೆ ಮಾಡ್ತಾನೆ, ಸ್ಟೇಟಿಗೆ ಫಸ್ಟ್ ಬಂದರೆ ಸ್ಟೇಟಿಗೆ. ಅದು ಅವ್ರು ಹೇಗಾಗಿ ಹೆಚ್ಚಾಗ್ತಾ ಹೋಗ್ತಾನೋ ಅವನ ಆನಂದದ ವ್ಯಾಪ್ತಿ ಅಲ್ಲಿಗೆಲ್ಲ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ದೇವರ ಆನಂದ ಎಷ್ಟಿದೆ ಅಂದರೆ ಅನಂತ ಕಾಲದವರೆಗೂ ಒಬ್ಬನೇ ಎಲ್ಲ ಕೆಲಸ ಮಾಡ್ತಾನೆ. ಎಷ್ಟು ಆನಂದ ಇರಬೇಕು ದೇವರು. ದುಃಖಪಟ್ಟಾರ ಒಳ್ಳೆ ಕೆಲಸ ಮಾಡ್ತಾರಾ? ಫೇಲ್ ಆಗಿದ್ದೀನಿ ಅಂತ ಕಾರ್ಯಕ್ರಮ ಎಲ್ಲರೂ ನೋಡಿದ್ದೀರಿ? ಯಾರು ಕೂಡ ಫೇಲ್ ಆಗಿದ್ದಾರೆ? ದೊಡ್ಡ ಕಾರ್ಯಕ್ರಮ, ಉತ್ಸವ ಆಚರಣೆ. ದುರ್ಯೋಧನ ತೋರ್ ಮಾಡಿ ದ್ಯೂತಕ್ಕೆತ್ತ ಮಾಡಿದಲ್ಲ ಹಾಗೆ. ಅವಳು ಸ್ಮಗಲ್ ಮಾಡಿ ಅವನು ಆಚರಣೆ ಮಾಡಾಗಿಲ್ಲ. ಸ್ಮಗಲ್ ಅಂತ ಒಳ್ಳೆ ಸ್ಮಗಲ್ ಮಾಡಿದ್ದೀರಿ ಅಂತ ಮಾಡಿ ಸರ್ಕಾರ ಹಿಡ್ಕೊಂಡೇ ಬಿಡುತ್ತೆ. ಆಮೇಲೆ ಸ್ಮಗಲ್ ಮಾಡಿ ಹೇಳಾಗಿಲ್ಲ, ಬೇರೆಯವ್ರು ಬಿಸಿನೆಸ್ ತಪ್ಪಾಗಿ ತೋರಿಸ್ಬೇಕು ಅವ್ರು. ಕೊನೆ ಪಕ್ಷ ಕೆಟ್ಟ ಕೆಲಸ ಮಾಡಿನೂ ಆನಂದ ಪಡಾಗಿಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಬೇಕು, ಪೂರ್ಣ ಇರಬೇಕು, ಯಾವಾಗಲೂ ಮಾಡಬೇಕು, ಇನ್ನೊಬ್ಬರ ಡಿಪೆಂಡೆನ್ಸ್ ಇರಬಾರ್ದು. ಗೊತ್ತಾಯ್ತಾ? ಆ ದೇವರ ಒಂದು ಜಗಸೃಷ್ಟಿಯಾದಿ ಕರ್ತೃತ್ವ ಯಾತಕ್ಕೆ ಹೇಳ್ತಾರೆ ಅಂದರೆ, ಅವನ ಮಹಿಮೆ ಒಂದು ಕಡೆಗೆ, ಅವನು ಪೂರ್ಣಾನಂದತ್ವ ರೂಪ ಹಿರಿಮೆ. ಅದು ಪೂರ್ಣಾನಂದತ್ವ ರೂಪ ಹಿರಿಮೆ ಇದೆ. ಸಮಾರಂಭದಲ್ಲಿ ಏನು ಮಾಡಿಬಿಟ್ಟ? ಭಾರಿ ಕಾಣಿಕೆ ಕೊಡ್ತಾ ಇದ್ದಾನೆ. ಭಾರಿ ಕಾಣಿಕೆ ಬೂಟ ಅಲ್ಲದೇನೆ ಸಿಕ್ಕಾಬಡಿ ಕಾಣಿಕೆ ಕೊಡ್ತಾ ಇದ್ದಾನೆ. ದಿವಸವನ್ನು ಕೊಡ್ತಾ ಇದ್ದಾನೆ. ಭಾರಿ ಖುಷಿಯಾಗಿದೆ ಅಂತ ಅರ್ಥ. ತಿಳಿತಿಲ್ಲ ಏನು ಹುಡುದವ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ದೇವರು ಆ ರೀತಿ ಬ್ರಹ್ಮಾದಿ ಪದವಿ ಕೊಡ್ತಿದ್ದಾನೆ ಇವರಿಗೆಲ್ಲ ಅಂತ ಕೇಳಿದರೆ ಸಾಮಾನ್ಯನ ಅದು. ಅದು ದೇವರು ಏನಂತಾಯ್ತು? ಅದರಿಂದ ಯದೇಶ ಆಕಾಶ ಆನಂದೋ ನಶ್ಯಾತ್ ಆಕಾಶಸ್ಥಲ್ಲಿಂಗಾತ್. ಆಕಾಶ ಅಂದರೆ ಯಾರು? ಪರಮಾತ್ಮ. ಅವನು ಎಷ್ಟು ಆನಂದಪೂರ್ಣ ಅಂದರೆ, ಜಗಸೃಷ್ಟಿಯಾದಿಗಳನ್ನ ಧಾತ ಯಥಾಪೂರ್ವಮ ಕಲ್ಪಯತ್. ಎವ್ರಿ ಸೆಕೆಂಡ್, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದರೆ ಎಷ್ಟಿರಬೇಕು. ಮತ್ತು ತುಂಬ ಸಂತೋಷಪಟ್ಟಾಗ ಏನು ಮಾಡ್ತಾರೆ? ಕೈಕೇಯಿ ಅಂಥವಳು ಕೂಡ ಮಂಥರೇ ಬಂದು ಹೇಳಿಲ್ಲು ನಾಳೆ ಇದು ಅಂತ ಹೇಳಿದ ತಕ್ಷಣ ಏನು ಮಾಡಿಲ್ಲ ರಾಮ ಪಟ್ಟಾಭಿಷೇಕ ಅಂದ ತಕ್ಷಣ ಹಾರ ಬಹಳ ಕಿಂಚಿದ ಆಭರಣ ಅಂತದೋ ಕೊಟ್ಬಿಟ್ಟು ತಗೋ ಬಂಗಾರದ್ದು. ಅವರು ರಾಜಮಂತ್ರಿಯವರು. ಯಾಕೆ ಸಂತೋಷದ ವಾರ್ತೆ ಹೇಳಿದ್ದೆ ನೀನೀಗ? ನಿನ್ನ ದುಃಖ ಆಗಿರ್ಬೋದು, ನನ್ನ ಸಂತೋಷ ಆಗಿದೆ ಅಂತ ಹೇಳಿದೆ. ಮಂತ್ರಿ ದುಃಖ ಆಗಿಬಿಟ್ಟಿದೆ ಪಾಪ. ಅದು ನನ್ನ ಸಂತೋಷ ಆಗಿದೆ ಈಗ. ಕರ್ತಾಳದಲ್ಲಿ ಪೋಸ್ಟ್ ಮ್ಯಾನ್ಗೆ ತುಂಬ ಸಾವಿರ ಎಮ್ಮೋ ಕೊಟ್ಬಿಟ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಜಾಸ್ತಿ ಎಮ್ಮೋ ಕೊಟ್ಟರೆ ಅದಕ್ಕೆ ಪ್ರಾಂಪ್ಟ್ ಆಗಿ ಕೊಟ್ಟೆ, ಒಳ್ಳೆ ಅರ್ಜೆಂಟ್ ಇದ್ದ ಕಾಲಕ್ಕೆ ಕೊಟ್ಟಿರೋ ಭಾರಿ ಖುಷಿ ಆಗ್ಬಿಡುತ್ತೆ. ಅವನ್ನೇನು ಇವನ್ನೇ ದೊಡ್ಡ ಪಾಪ ಅದು ಕಳಿಸಿರೋದು ಹಾಗೆ ಆಗಿರೋದು. ಅಂದರೆ ಮನುಷ್ಯನ ಸ್ವಭಾವ. ಚಿಕ್ಕ ಮಕ್ಕಳು ಕೂಡ ಸಂತೋಷ ಆಗಿಬಿಟ್ಟಾಗ ಏನು ಮಾಡ್ತಾರೆ? ಅವರು ಕರೆದು ಏನೋ ತೊಗೊಂತ ಅವರೇ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಅದು ಮನುಷ್ಯನ ಸೈಕಾಲಜಿ. ಅದು ಭಾರಿ ಆನಂದವಾದಾಗ ಕೊಡಬೇಕು ಅನಿಸುತ್ತೆ. ಅರ್ಥ ಆಯ್ತಾ? ದೇವರು ಯಾತಕ್ಕೆ ಎಲ್ಲರಿಗೂ ಕೊಡ್ತಾರೆ? ಭಾರಿ ಆನಂದಪೂರ್ಣ ಅದಕ್ಕೆ ಕೊಡ್ತಾನೆ. ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಒಂದು ಕೊಡೋ ಬುದ್ಧಿ ಬರೋದು ಕೂಡ ತುಂಬ ಆನಂದ ಇದ್ದವರಿಗೆ ಮಾತ್ರ, ಬೇರೆಯವರಿಗೆ ಬರೋದಿಲ್ಲ. ಎಷ್ಟೋ ಸರಿ ಆನಂದದ ಸಮಯದೊಳಗೆ ಏನೇನೋ ಕೊಟ್ಟು ಹಾಕ್ಬಿಡ್ತಾನೆ, ಆನಂದದ ಇದರೊಳಗೆ ತುಂಬ ಹೆಚ್ಚು ಕೊಟ್ಬಿಡ್ತಾರೆ. ಕೇಳಿ ಒಳ್ಳೆ ಮೂಡಲ್ಲಿದ್ದವರು ರಿವ್ಯೂ ಸ್ಯಾಂಕ್ಷನ್ ಮಾಡ್ತಾರೆ ಅಂತಾರಲ್ಲ, ಹಾಗೆ ಅವಳಿಗೆ ಅವ್ರು ಸಿಟ್ಟು ಬಂದಾಗ ಹೋಗ್ಬಿಟ್ರೆ ಈಗಲ್ಲ ಪಡೆದಾಕ್ಬಿಡ್ತಾರೆ, ಇನ್ನೊಂದು ಕೊಡೋದ್ರು ಹೋಗೋದು. ದುಃಖ ಇದ್ದಾಗ ಯಾರು ಒಳ್ಳೆ ಕೆಲಸ ಮಾಡಿಸ್ಲಿಕ್ಕೆ ಕೆಲಸಕ್ಕೆ ಕೇಳಕ್ಕೆ ಹೋಗೋದೇ ಇಲ್ಲ, ಪಾಪ ಅವರೇ ದುಃಖದಲ್ಲಿದ್ದಾರೆ, ಏನೂ ಮಾಡೋದಿಲ್ಲ. ಇವತ್ತು ದೇವ್ರ ಬಗ್ಗೆ ಅಪ್ಲೈ ಮಾಡ್ಕೋಬೇಕಿದೆ, ನಮಗೆ ಅಪ್ಲೈ ಆಗುತ್ತೆ ದುಃಖ ಆದಾಗ ಹೈ ನಿಲ್ಲಿಸ್ತೇವೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಸೊ ದೇವರು ಇಷ್ಟು ಮಾಡ್ತಾನೆ ಅಂದಮೇಲೆ ಅವನಿಗೆ ನಮ್ಮಂಥ ದುಃಖ ಅವನಿಗಿಲ್ಲ ಅಂತಾಗಬೇಕು. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಖರಾಶೇಷ ದೋಷಾತಿ ದೂರಂ, ಒಳ್ಳೆ ಪದ ಎಷ್ಟು. ಅದರಿಂದ ಆಕಾಶ ಸ್ಥಲಿಂಗ ತನ್ನ ಮಾತುಗಳಲ್ಲಿ, ಮಾಂತ್ರವರ್ಣಿಕಮೇ ಬಚಗೇತಿ ಇತ್ಯಾದಿಗಳಲ್ಲಿ, ಅಸ್ಮಿನ್ನಶ್ಚ ತದ್ಯೋಗಂ ಶಾಸ್ತಿ ಇತ್ಯಾದಿಗಳಲ್ಲಿ ಈ ಅರ್ಥ ಬಂದಿರೋದರಿಂದ ಸೂತ್ರತ್ರಯಾರ್ಥೋ ದರ್ಶಿತಃ. ಹೀಗೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಪೂರ್ಣಾನಂದ ಅಂತ ಅರ್ಥವನ್ನೇ ಮಾಡಬೇಕು. ಇದಿಷ್ಟು ಕೂಡ ಸಿದ್ಧಾಂತ ಆಯಿತು, ಇನ್ನೂ ಬಿಟ್ಟಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತಾರೆ. ತರ್ಹಿ ಅನ್ನಮಯಾತಃ ಮಯಾತ ಸರ್ವೇಪಿ ಕುತೋ ನೋಚ್ಯಂತೆ ಸೂತ್ರ ಇತಿ ಚೆನ್ನ ಸರ್ವಗುಣತ್ವತಃ. ಮತ್ತೆ ಪ್ರಶ್ನೆ ಮಾಡ್ದ, ಹಾಗಿದ್ರೆ ನೀವು ಸೂತ್ರದಲ್ಲಿ ಏನಿತ್ತು? ಆನಂದಮಯ ಅಭ್ಯಾಸ ಅಂತಿದೆ, ನಿಮ್ಮ ಪ್ರಕಾರ ಇದು ಆಗಬೇಕಾಗಿದ್ರೆ ಆನಂದಮಯ ಅನ್ನಮಯ ಪ್ರಾಣಮಯ ಕೋಶ ಎಲ್ಲ ಇರಬೇಕಾಗಿದೆ, ಯಾಕಿಲ್ಲ ಹಾಗಿದ್ರೆ? ಇಲ್ಲ, ಸ್ವಲ್ಪ ಶಾರ್ಟ್ ಮಾಡಬೇಕು ಅಂದರೆ ಆನಂದಮಯಾದಯ ಅಭ್ಯಾಸ ತನ್ನಬೋದಾಗಿ ಆದಿ ಶಬ್ದ ಹಾಕ್ಬೋದಾಗಿ, ಯಾಕೆ ಹಾಕಲಿಲ್ಲ? ಎಷ್ಟು ಮಾಡಿದ ಅಬ್ಸರ್ವ್ ಮಾಡ್ತಾನೆ ಪೂರ್ವಪಕ್ಷದ ಈ ರೀತಿ ಅಕ್ಯುರಸಿ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಶಾಸ್ತ್ರದ ಲಕ್ಷಣ. ಶಾಸ್ತ್ರ ಓದಿದ್ದಾರೆ ಅಂದರೆ ಏನಿರಬೇಕು ಅದರಲ್ಲಿ? ವ್ಯವಹಾರದಲ್ಲಿ ಶಾಸ್ತ್ರ ಪುಸ್ತಕ ಪಾಠ ಕೂತ ಮಾತ್ರ ಅಲ್ಲ, ಹೇಗಿರ್ಬೇಕದು? ಒಂದು ವ್ಯವಹಾರದಲ್ಲೇ ಒಂಥರ ಡಿಸೆನ್ಸಿ ಬರಬೇಕು, ಗೊತ್ತಾಯ್ತಾ? ಆ ಸಂಸ್ಕಾರ ಶಾಸ್ತ್ರ ಓದಿ ಗೊತ್ತಾಗ್ತದೆ, ಶಾಸ್ತ್ರ ಓದಿರಬೇಕು ಎಷ್ಟು ಪರ್ಫೆಕ್ಟಾಗಿದೆ ಆ ಥರ ಯೋಚನೆ ಮಾಡ್ತಾರೆ. ಅಥವಾ ಅದು ಒಂದು ಏನು ಕೊಡ ಡಿಸಿಪ್ಲಿನ್ ಕೊಡುತ್ತೋ, ಒಂದು ಪಿ ಎಚ್ ಡಿ ಮಾಡಿರ್ತಾರೆ, ಅವ್ನು ಪಿ ಎಚ್ ಡಿ ಮಾಡಿದ ಮೇಲೆ ಯಾತಕ್ಕೆ ಗೌರವ ಅಂದರೆ ಒಂದು ಮೆಥಡ್ ಆಫ್ ರಿಸರ್ಚ್ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ. ಅವನು ಬರೆಯೋ ರೀತಿಯೇ ಬೇರೆ, ಉಳಿದವರು ಬರೆಯೋ ರೀತಿ ಬೇರೆ, ಯಾಕಂದರೆ ಅವನು ಸಿಸ್ಟಮೆಟಿಕ್ ಸೈಂಟಿಸ್ಟ್ ಮಾತಾಡೋ ರೀತಿ ಬೇರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತಾಡೋ ರೀತಿ ಬೇರೆ, ಆ ಸಂಸ್ಕಾರ ಕೊಟ್ಟಿರ್ತಾರೆ. ಶಾಸ್ತ್ರ ಸಂಸ್ಕಾರ ಅಂದರೆ ವಾಕ್ಯಾರ್ಥ ಕೂತ ಮಾತ್ರ ಅಂತ ತಿಳ್ಕೊಬಾರ್ದು, ಎಲ್ಲ ಸ್ಟೇಜಲ್ಲಿ ಏನು ತೋರಿಸ್ಬೇಕು ಅದನ್ನ, ಆ ಒಂದು ಆ್ಯಕ್ಯುರಸಿ ಮೇಂಟೈನ್ ಮಾಡಬೇಕು, ಆಗ ಅದು ಭಾಳ ಗ್ರೇಟ್ ಅನ್ಸುತ್ತೆ. ಇಲ್ಲಿ ಅಪ್ಲಿಕೇಶನ್ ಇಲ್ಲ ಹೋಗ್ಬಿಟ್ಟು ಶಾಸ್ತ್ರ ಮರ್ತೇ ಹೋಗ್ಬಿಡುತ್ತೆ ಕೊನೆಗೆ, ಅದು ಬೇರೆ ಯೂಸ್ಲೆಸ್ ಆಗುತ್ತೆ. ಅರ್ಥ ಆಯ್ತಾ? ಮ್ಯಾಥ್ಮೆಟಿಕ್ಸ್ ಕಲ್ತಿದ್ದೆ ಯಾತಕ್ಕೆ? ಬ್ಯಾಂಕಿಗೆ ಹೋದ, ನೋಟ್ ತೊಗೊಂಡ, ಮ್ಯಾಥ್ಮೆಟಿಕ್ಸ್ ಅಪ್ಲೈ ಮಾಡ್ಬೇಕು ಅಲ್ಲಿ, ಅಲ್ಲಿ ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಇಲ್ಲಿ ನೋಡಿ ಏನಂತ ಗೊತ್ತಿಲ್ಲ, ದುರ್ದೊಂದು ಕೂತ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಕಾಮನ್ ಸೆನ್ಸೇ ಇಲ್ಲ ಅಂತ ಅರ್ಥ. ಅದು ಶಾಸ್ತ್ರ ಯಾವಾಗಲೂ ಡೇ ಟು ಡೇ ಲೈಫ್ನಲ್ಲಿ ಏನಾಗಬೇಕದೋ ಅಪ್ಲೈ ಆಗಬೇಕು. ಶಾಸ್ತ್ರ ಹೇಳ್ತಾರೆ ಅಸಂಗತಿ ಮಾಡಬಾರ್ದು, ದೋಷ ಗೊತ್ತೇ ನಿಮಗೆ, ಸಂವಾದ ಅನುಕ್ತಿ ಅವೆಲ್ಲ ದೋಷಗಳು ಅಂತ ಹೇಳಿದ್ದಾರೆ. ಅವನು ಅಸಂಗತಿ ಹೇಳಬಾರ್ದು. ಅಸಂಗತಿ ಅಂದ್ರೇನು? ಅವನೊಂದು ಹೇಳಿದ ಇರಲೆವೆಂಟ ಮಾತಾಡಲ್ಲ, ಅದೇನೋ ಅಸಂಗತಿ. ಶಾಸ್ತ್ರ ಇರಲೆವೆಂಟ ಮಾತಾಡಬಾರ್ದು, ನಾವೇನು ತಿಳ್ಕೊಂಡ್ವಿ? ಶಾಸ್ತ್ರ ಇರಲೆವೆಂಟ ಮಾತಾಡಬಾರ್ದು, ನಿತ್ಯದಲ್ಲೂ ಮಾತಾಡಬಾರ್ದು, ಗೊತ್ತಾಯ್ತಾ? ಅದಕ್ಕೊಂದು ಕತೆ ಹೇಳಿ, ಆಮ್ರಾನ್ ಪೃಷ್ಠ ಕೋವಿದಾರ ನಾಚಷ್ಟೇ. ಹೇಗಪ್ಪ ಮಾವಿನ ಹಣ್ಣು ಹೇಗೆ ಅಂತ ಕೇಳಿದ್ರೆ, ಕೋವಿದಾರ ಹೇಗೆ ಹೇಳಿದ್ ರೇಟ್ ಹೇಳ್ತೇನೆ ಶುರು ಮಾಡ್ದೆ. ನಾನು ಕೇಳಿದ್ದು ಆಮ್ರದ ಬಗ್ಗೆ, ಮಾವಿನ ಬಗ್ಗೆ ಮಾತಾಡ್ತಿದ್ರೆ ಕೋವಿದಾರ ಬಗ್ಗೆ ಮಾತಾಡಿದರೆ ಇರ್ಲೆವೆಂಟ್ ಎಕ್ಸಾಂಪಲ್ ಅದು, ತಿಳಿತಾ? ಅದು ಆ ರೀತಿ ಮೇಂಟೈನ್ ಮಾಡ್ತಾ ಹೋದರೆ ಶಾಸ್ತ್ರ ನಾವು ಡೆವಲಪ್ ಮಾಡುತ್ತೆ ಎಲ್ಲದರಲ್ಲೂ ಕೂಡ. ಅವಾಗ ಯಾತಕ್ಕೆ ಗೌರವಿಸ್ತಾರೆ ಅಂದರೆ ಶಾಸ್ತ್ರದ ಸಂಸ್ಕಾರ. ಡಾಕ್ಟರ್ ಯಾತಕ್ಕೆ ಹೋಗ್ತಾರೆ? ಔಷಧಿ ಸಿಗುತ್ತೆ ಅಂತ ಹೋಗ್ತಾರೆ. ಶಾಸ್ತ್ರದಲ್ಲಿ ಏನು ಸಿಗುತ್ತೆ ಅಂದರೆ ಎಲ್ಲದರಲ್ಲೂ ಆ್ಯಕ್ಯುರಸಿ ಸಿಗಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಡೇ ಬೈ ಡೇ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕಾದ್ರೆ ಸಮ ಅನುಕ್ತಿ ಮಾತಾಡೋ ಸುಮ್ಮನೆ ಕುತ್ಕೊಂಡ್ಬಿಟ್ಟ ದೋಷ ಅದು ಸಮ ಆ ರೀತಿಗೂ ಸೋತ ಅಂತ ಅರ್ಥ. ಇಲ್ಲ ಹಾಗೆ ಮೌನಂ ಸಮ್ಮತಿ ಲಕ್ಷಣ ಬಿದ್ದಾಗಿರುತ್ತೆ, ಸೋಲಿಗೆ ಸೂಚನೆ ಅದು. ಆಮೇಲೆ ಅದೇ ರೀತಿ ವಿರುದ್ಧ ಮಾತಾಡಬೇಕು, ಕಾಂಟ್ರಡಿಕ್ಟರಿ ಮಾತಾಡ್ಕೊಡೋದು ಶಾಸ್ತ್ರದಲ್ಲಿ. ಒನ್ಹಿ ಅನುಷ್ಠಃ, ಬೆಂಕಿ ಬಿಸಿ ಇಲ್ಲ, ತಣ್ಣಗಿದೆ ಅಂದರೆ ಬೆಂಕಿ ಶಬ್ದನೇ ಅಲ್ಲ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಅದಕ್ಕೆ ಅಂಥ ಸ್ಟೇಟ್ಮೆಂಟ್ ಕೊಡಬಾರ್ದು. ಇವೆಲ್ಲ ಫಾಲೋ ಮಾಡ್ತಾ ಇದ್ರೆ ಆಗದು ಭಾರಿ ಖುಷಿಯಾಗುತ್ತೆ. ಯಾವುದೇ ಒಂದು ಶಾಸ್ತ್ರಜ್ಞನಾದವನು ಯಾವ ಫೀಲ್ಡಲ್ಲಿ ಮಾತಾಡಿದ್ರು ಕೂಡ ಉಳಿದವ್ರಿಗೆ ಅನಿಸ್ತದೆ ಈ ಸಂಸ್ಕಾರ ಡಿಫರೆಂಟ್ ಅಂತ ಅನಿಸ್ತದೆ, ಗೊತ್ತಾಯ್ತಾ? ಈ ಸಂಸ್ಕಾರ ಭಾರಿ ಡಿಫರೆಂಟ್ ಆಗಿರೋದು, ಈ ಥರ ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರೆ ಅದು ಗ್ರೇಟ್. ಅದಕ್ಕೆ ಏನು ಮಾಡ್ತಿದ್ರು ರಾಜರೆಲ್ಲ, ವಿದ್ವಾಂಸರನ್ನು ಸಲಹೆಗಾರ ಇಟ್ಕೊತಿದ್ರು. ಯಾತಕ್ಕೆ? ಅವ್ರು ಯೋಚನೆ ಸರಿಯಾಗಿ ಯೋಚನೆ ಮಾಡ್ತಾರೆ, ರಾಜನಿಗೆ ಟೈಮ್ ಇರೋದಿಲ್ಲ ಅಷ್ಟೆಲ್ಲ ಮಾಡಲಿಕ್ಕೆ, ತುಂಬ ಇದರಲ್ಲಿ ಇರ್ತಾರೆ, ಇವರೆಲ್ಲ ಕೊಟ್ಟ ಕರೆಕ್ಟಾಗಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ವಿದ್ವಾಂಸರಿಗೆ ಭಾರಿ ಮಹತ್ವ ಇತ್ತು. ಈಗ ಕಾನ್ಸೆಪ್ಟೇ ಹೋಗಿದೆ, ಅವ್ರು ಇರಲೇ ಬಾರ್ದಲ್ಲಿ. ಆಟಗಾರನ ನಾಮಿನೇಟ್ ಮಾಡಿಬಿಡ್ತಾರೆ, ಇವ್ರನ್ನೆಲ್ಲ ಪ್ಲೇಯರ್ಸ್ನ ನಾಮಿನೇಟ್ ಮಾಡ್ತಾರೆ, ವಿದ್ವಾಂಸ ನಾಮಿನೇಟ್ ಮಾಡೋದಿಲ್ಲ. ಅದು ಒಂಥರ ಏನಂತಾರೆ, ಅದು ಎಲ್ಡರ್ಸ್ ಅಂತ ಕರೀತಾರೆ. ಗೈಡ್ ಮಾಡಬೇಕು, ಅವನಿಗೆ ಗೊತ್ತಿರ ಏನು ಗೈಡ್ ಮಾಡ್ತಾನೆ ಪಾಪ, ಗೈಡ್ ಓದ್ಕೊಂಡು ಪಾಸ್ ಆದರೆ ಏನು ಗೈಡ್ ಮಾಡ್ತಾನೆ ಅಂತಾರಲ್ಲ, ಅವನೇ ಗೈಡ್ ಓದ್ಕೊಂಡು ಪಾಸ್ ಮಾಡಿದರೆ ಅವನು ಟೆಕ್ಸ್ಟ್ ಬುಕ್ಕೇ ಗೊತ್ತಿರುವ ಗೈಡ್ 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 ಸ್ಟೂಡೆಂಟ್ ಅವ. ಈಗ ನೋಡಿ ಮುಂದೆ ಎಷ್ಟು ಒಳ್ಳೆಯ ಪ್ರಶ್ನೆ ಇದೆ. ಈಗ ಹೇಳ್ತಾ ಸಿಂಪಲ್ ಆನ್ಸರ್ ಕೊಡ್ತಾರೆ ಆಚಾರ್ಯ, ಇದರಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಸರ್ವಗುಣತ್ವತಃ, ಮತ್ತೆ ಅದೇ ಉತ್ತರ. ಪೂರ್ಣಾನಂದ ಅಂದರೆ ಸರ್ವಗುಣತ್ವ ಅನ್ನೋದು ಮಾತು ಎಲ್ಲದಕ್ಕೂ ಕವರ್ ಮಾಡುತ್ತೆ. ಏನು ಸರ್ವಗುಣ ಅಂದರೆ? ತರ್ಹಿ ಅನ್ನಮಯಾದಯಃ ಸರ್ವೇಪಿ ಕುತೋ ನಾ ಉಚ್ಯಂತೆ ಸೂತ್ರೇ ಇತಿ ಚೇನ್ನ ಅಲ್ಪಾಕ್ಷರಂ ಅಸಂದಿಗ್ಧಂ ಇತಿ ಸೂತ್ರಲಕ್ಷಣತ್ವೇನ ಉಕ್ತ ಅಲ್ಪಾಕ್ಷರತ್ವಾದಿ ಸರ್ವಗುಣತ್ವಾತ್ ಸರ್ವಗುಣತ್ವಾತ್ ಬಾದ ಬಾವ ಹೋಗಿಬಿಟ್ಟಿದಲ್ಲ ಸೂತ್ರತ್ವಾತ್ ಬಾದರಾಯಣೀಯ ಸೂತ್ರ ಜಾತಸ್ಯ ಇತ್ಯರ್ಥ ಏನು ತಾತ್ಪರ್ಯ ಅಂದರೆ ಅಲ್ಲಿ ಬಾಕು ಬಾ ಬಂದಿಲ್ಲ ಬಾವತ್ ಬಂದುಬಿಟ್ಟಿದೆ ಪದ್ಧತಿ ಆಗಿದೆ ಬಾವತ್ ಬರಬೇಕಲ್ಲಿ ಅಕ್ಷರ ಸರ್ವಗುಣತ್ವಾತ್ ಬಾದರಾಯಣೀಯ ಬಾದರಾಯಣೀಯ ಸೂತ್ರ ಅಂದ್ರೇನು ವ್ಯಾಸ ಸೂತ್ರ ಬಾದರಾಯಣ ವೇದವ್ಯಾಸದೇವರು ವೇದವ್ಯಾಸ ಸೂತ್ರ ಜಾತ ಅಂದ್ರೇನು ಸೂತ್ರಗಳ ಗ್ರೂಪ್ ಅದು ಅಂದರೆ ಬ್ರಹ್ಮಸೂತ್ರ ಪ್ರತಿಯೊಂದು ಸೂತ್ರವೂ ಕೂಡ ಹೇಗಿರಬೇಕು ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋ ಮುಖಂ ಅಸ್ತೋಹಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಸೂತ್ರ ಡೆಫಿನೇಷನ್ ಅದು ಅಲ್ಪಾಕ್ಷರಂ ಮತ್ತು ಫಾರ್ಮುಲಾ ಅಂಥೇಳಿ ಎರಡು ಪುಟ ಇದ್ರೆ ಫಾರ್ಮುಲಾ ಅಂತಾರ ಎಫ್ ಇಜಿಕೊಟ್ಟು ಎಮ್ ಎ ಗೊತ್ತಾಯ್ತಾ ಎಮ್ ಇಜಿಕೊಟ್ಟು ಎಂ ವಿ ಎಲ್ಲ ಎಮ್ ಇಜಿ ಹೇಳ್ತಾ ಹೋಗ್ತಾನೆ ಮಾಸ್ ಇಂಟು ವೆಲಾಸಿಟಿ ಹೇಳೋದೆಲ್ಲ ಆ ಥರ ಅದು ಎಮ್ ಮಾಸ್ ಎಮ್ ಮಾಡಿದರು ವಿ ಮಾಡಿದರು ಅಲ್ಪಾಕ್ಷರ ಬಂತು ಅವ ಸೂತ್ರ ಆಯ್ತು ಸೂತ್ರದಲ್ಲಿ ಯಾವಾಗಲೂ ಕೂಡ ಏನು ಮಾಡಬೇಕು ಅಲ್ಪಾಕ್ಷರ ಇರಬೇಕು ಅದಕ್ಕೋಸ್ಕರ ಅನ್ನಮಯ ಅನ್ನಮಯ ಸ್ಲೋಡ್ರ ಆಗಿಬಿಡು ಸೂತ್ರ ಆಗ್ತಿದ್ದಿಲ್ಲ ಹಾಗಾದ್ರೆ ಅದು ಏನು ಮಾಡಬೇಕಂದ್ರೆ ಮಿನಿಮೈಸ್ ಮಾಡಬೇಕು ಅದಕ್ಕೆ ಹಾಗೆ ಮಾಡಿದ್ದಾರೆ ಆದಿಶಬ್ದಾರ ಹಾಕ್ಬಾರ್ದು ಆದಿಶಬ್ದನೂ ಹಾಕ್ಬಾರ್ದು ಉಪಲಕ್ಷಣ ಅಂತ ಇನ್ನೊಂದಿದೆ ಹೇಳಿದ್ನಲ್ಲ ಕಾಗೆ ಬಂದಿತ್ತು ನೋಡ್ಕೊ ಅಂತ ಹೇಳ್ತಾರೆ ಕಾಗೆ ಹೀಗೆ ಬಂದಿತ್ತು ಅಂತ ಹೇಳ್ಬೋದು ಕಾಗೆ ಬೆಕ್ಕು ಇಲಿ ಬಂದಿತ್ತು ಎರಡು ಇಷ್ಟೆಲ್ಲ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಕೇಳೋರು ಹೇಳ್ತಾನೆ ಗೊತ್ತಾಗುತ್ತೆ ತೊಗೊಂಡ್ಬಿಡ್ತಾನೆ ಕೊನೆ ಅದರಿಂದ ಉಪಲಕ್ಷಣ ಅನ್ನೋ ಪದ ಇದೆ ಆದ್ದರಿಂದನೇ ಸೂತ್ರಕಾರರು ಆ ರೀತಿ ಬರೆದಿದ್ದಾರೆ ಸೂತ್ರಕಾರರ ಆ್ಯಕ್ಯುರೇಸಿ ಅರ್ಥ ಮಾಡಿಕೊಂಡ್ರೆ ನಾವು ಹೇಳಿದಾಗ ಸೂತ್ರ ಇರೋದಿಲ್ಲ ಹೇಗಿರಬೇಕು ಹಾಗೆ ಸೂತ್ರ ಇರುತ್ತೆ ನಾವು ಹೋದಾಗ ಬಸ್ ಬಿಡೋದಿಲ್ಲ ಅದು ಬಿಡೋ ಕಾಲಕ್ಕೆ ಬಿಡುತ್ತೆ ಹೊರತು ಬೇಗ ಬಂದಿದ್ದೀನಿ ಬಿಟ್ಬಿಡ್ತಾರಾ ತಡ ಆಗುತ್ತೆ ತಡ ಮಾಡೋದಿಲ್ಲ ಅದ್ರ ಟೈಮಿಂಗ್ಸೇ ಬೇರೆ ನಮ್ಮ ಅಡ್ಜಸ್ಟ್ ಅದಕ್ಕೆ ನಾವಾಗಬೇಕು ನಮಗೆ ಅದಾಗೋದಿಲ್ಲ ಸೂತ್ರ ಲಕ್ಷಣ ತಕ್ಕಂತೆ ನಾವು ಓದಬೇಕೇ ಹೊರತು ನಾವು ಎಕ್ಸ್ಪೆಕ್ಟ್ ಮಾಡಿದ ಸೂತ್ರ ಇರೋದಿಲ್ಲ ಹಿಡಿತಾ ಸೂತ್ರ ಸರ್ವಗುಣತ್ವತಃ ಏನು ಸ್ವಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯ ಇಷ್ಟೆಲ್ಲ ಇರಬೇಕು ಸೂತ್ರಗಳಿಗೆ ಆದರೆ ಒಂದು ಮಿಸ್ ಆದರೂ ಏನಾಗೋದಿಲ್ಲ ಅದು ಸೂತ್ರ ಆಗೋದಿಲ್ಲ ಅಸಂದಿಗ್ಧಂ ಅಂದ್ರೇನು ಎಂಬಿಗ್ಯುಯಿಟಿ ಇರಬಾರ್ದು ಎಂಬಿಗ್ಯುಯಿಟಿ ಎಂಬಿಗ್ಯುಯಿಟಿ ಅಂದ್ರೇನು ಹತ್ತು ತೊಗೊಂಡು ಬಂದ ಹತ್ತು ಏನದು ರೂಪಾಯೋ ಪಾತ್ರೆನೋ ಇದೋ ಏನು ಅರ್ಥ ಆಗಬೇಕು ನಮಗೆ ಹತ್ತು ಅಂದರೆ ಹತ್ತು ತೊಗೊಂಬಾ ಅಷ್ಟೇ ಹತ್ತು ಪೆಟ್ಟು ಆಗ್ಬೋದು ಇವತ್ತು ಯಾರೋ ಬಂದರೆ ಹತ್ತು ಕೊಡೋ ಅಂತ ಕೇಳಿದರೆ ಅವ್ರು ಏನೋ ಕೊಡ್ತಾ ಇದ್ದರು ಕೂಡ ಹತ್ತು ಎಷ್ಟು ಕೊಟ್ಟ ಅವ್ರಿಗೆ ಹತ್ತು ರೂಪಾಯಿ ಆಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಎಂಬಿಗ್ಯುಯಸ್ ಅದು ಹತ್ತು ರೂಪಾಯಿ ಆಮೇಲೆ ಕೂಡ ಮತ್ತೆ ಸೇರಿಸ್ಕೋಬೋದು ಮತ್ತು ಹತ್ತು ರೂಪಾಯಿ ಅಂತ ಅದಕ್ಕೆ ಓನ್ಲಿ ಅಂತ ಹಾಕಿದ್ರೆ ಕಟ್ಟಾಗುತ್ತೆ ಓನ್ಲಿ ಅಂತ ಅದಕ್ಕೆ ಬರೀತಾರೆ ಮುಂದೆ ಮುಂದೆ ಏನು ಸೇರಿಸಬಾರ್ದಂತೆ ಕೆಲವರು ಹಿಂದೆ ಸೇರಿಸಿಬಿಡ್ತಾರೆ ಅಂತೇಳಿ ಹಿಂದೆ ಜಾಗ ಬಿಡಬಾರ್ದು ರುಪೀಸ್ ಅಂತ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಇಲ್ಲದೆ ಹೋದರೆ ಟೆನ್ ಅಂತ ಬರೆದಿದ್ರೆ 1,00,000+10 ಅಂತ 1,00,000 ಆ್ಯಂಡ್ 10 ಅಂತ ಮಾಡ್ಕೊಂಡ್ಬಿಡ್ಬೋದು ಒಂದು ಸೇರಿಸೋದು ಭಾರಿ ಸುಲಭದ ಕೆಲಸ ಕ್ಲೋಸಾಗಿ ಅಲ್ಲಿ ಬರೀಬೇಕು ಓನ್ಲಿ ಎಂಡ್ ಮಾಡಬೇಕು ಅವಾಗ ಏನಾಗುತ್ತೆ ಎಂಬಿಗ್ಯುಟಿ ಇರೋದಿಲ್ಲ ಕರೆಕ್ಟಾಗಿ ಕ್ಲಾರಿಟಿ ಹೈ ಕ್ಲಾಸ ಬರೋದು ಅದನ್ನು ಇವೆಲ್ಲ ಲೋಕದಲ್ಲಿ ಮಾಡಿರೋದು ಆ ರೀತಿನೇ ಆ್ಯಕ್ಯುರೇಟಿ ಬರಬೇಕು ಅಂತ ಆ ಥರ ಮಾಡ್ತಿರೋದು ಬಟ್ ಅದಕ್ಕೆಲ್ಲ ಬೇಸಿಸ್ ಶಾಸ್ತ್ರ ಅದು ಶಾಸ್ತ್ರದಲ್ಲಿ ಪರ್ಫೆಕ್ಷನ್ ಅಂದರೆ ಟು ದಿ ಕೋರ್ ಈಗ ಹೇಳ್ತಾರೆ ಅಸಂದಿಗ್ಧಂ ಸಾರವತ್ ಒಂದು ಕಡೆ ಸೂತ್ರ ಎಲ್ಲ ಕಡೆ ಅಪ್ಲಿಕಬಲ್ ವಿಶ್ವತೋಮುಖಂ ಒಂದು ಕಡೆ ಒಂದು ರೀತಿ ಹೇಳಬೇಕಾಗಿಲ್ಲ ಆ ಸೂತ್ರಕ್ಕೊಂದು ಅರ್ಥ ಇದೆ ಸ್ಕ್ರೂ ಮಾಡ್ತಾನೆ ಹಾಫ್ ಇಂಚ್ ಸ್ಕ್ರೂ ಅಂದರೆ ಹಾಫ್ ಇಂಚ್ ಇರೋ ಎಲ್ಲದಕ್ಕೂ ಬರಬೇಕದು ನಿಮ್ಮ ಮನೆ ಮಾತ್ರ ಹಾಫ್ ಇಂಚ್ ಅಂತಲ್ಲ ಹಾಫ್ ಇಂಚ್ ಕೂಡ ಅದು ಬೇಕಾದ ಸೂಟ್ ಆಗಲೇಬೇಕದು ಇಲ್ಲದವ್ರು ಏನಾಗುತ್ತದು ಅರ್ಥ ಆಯ್ತಾ ಅದಕ್ಕೊಂದು ಮ್ಯಾಚ್ ಆಗೋದಿಲ್ಲ ಪ್ಲಮ್ಮಿಂಗ್ ಬರ್ತದೆ ಏನು ಹಾಫ್ ಇಂಚ್ ಪೈಪ್ ಹಾಫ್ ಇಂಚ್ ಪೈಪ್ ಒಂದು ಇದೆ ಆ ಟೈಪೇ ಇರಬೇಕದು ಅವಾಗ ಎಲ್ಲ ಕಡೆ ಸೆಟ್ ಆಗುತ್ತೆ ಒಂದೊಂದು ಮನೆಗೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತದ ಏ ಪ್ರತಿಯೊಂದು ಆರ್ಡರ್ ಕೊಟ್ಟು ಮಾಡಿಸ್ಬೇಕಾದ್ರೆ ಟೈಮ್ ಎಷ್ಟು ಎಲ್ಲ ಎಷ್ಟು ಅಷ್ಟಾರು ಪರ್ಫೆಕ್ಷನ್ ಇರೋದಿಲ್ಲ ಗೊತ್ತಾಯ್ತಾ ಆ ರೀತಿ ಸೂತ್ರಗಳು ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಮನವದ್ಯಂಚ ವ್ಯಸ್ತಾಕ್ಷರ ಒಂದೂ ಇರಬಾರ್ದು ಅದರಲ್ಲಿ ಸುಮ್ಮನೆ ಒಂದು ಸುಧಾರಣೆಗೆ ಎರಡಕ್ಷರದ ಪದ ಉಪಯೋಗಿಸ್ಬಾರ್ದು ಮೂರಕ್ಷರ ಪದ ಉಪಯೋಗಿಸ್ಬಾರ್ದು ಸಿಂಪ್ಲಿಫೈ ಮಾಡಬೇಕು ಆದಷ್ಟು ಕೂಡ ಎರಡಕ್ಷರದ ಪದ ಒಂದಿದೆ ಮೂರಿದೆ ಅದರಲ್ಲಿ ಯಾವುದು ಉಪಯೋಗಿಸ್ಬೇಕು ಸೂತ್ರ ಬರೀಬೇಕಾದ್ರೆ ಯಾವಾಗಲೂ ಎರಡಕ್ಕೆ ಕಡಿಮೆದು ಉಪಯೋಗಿಸ್ಬೇಕು ಯಾವಾಗಲೂ ಹೆಚ್ಚಿನದು ಉಪಯೋಗಿಸಿದ್ರೆ ದೊಡ್ಡದಾಗಿಬಿಡುತ್ತೆ ಕಡಿಮೆದು ಉಪಯೋಗಿಸ್ಬೇಕು ಇದು ಅದು ಕಾವ್ಯದಲ್ಲಿ ಏನು ಮಾಡ್ತಾರೆ ಹೆಚ್ಚು ಉಪಯೋಗಿಸ್ತಾರೆ ಅದಕ್ಕೆ ಅವ್ರ ಉದ್ದೇಶ ಆ್ಯಕ್ಯುರೇಸಿ ಇಲ್ಲ ಸುಮ್ಮನೆ ಇದೆ ಎಂಟರ್ಟೈನ್ಮೆಂಟ್ ಬೇರೆ ಎಂಟರ್ಟೈನ್ಮೆಂಟ್ ಬಿದ್ದಾಗ ಲಾಜಿಕ್ ವರ್ಕ್ ಮಾಡೋದಿಲ್ಲ ಫ್ಯಾಕ್ಟ್ ಇದ್ದಾಗ ಮಾತ್ರ ಲಾಜಿಕ್ ಇರಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಪದ ಕೂಡ ಆ ರೀತಿ ಉಪಯೋಗಿಸಿದ್ರೆ ದೋಷ ಅಂತ ಅರ್ಥ ಕಡಿಮೆ ಪದದಲ್ಲಿ ಹೇಳಬೇಕಾದ ವಿಷಯನ ಹೆಚ್ಚು ಹೇಳಿದ್ರೆ ಹೇಳ್ತಾನೆ ಅಂದರೆ ಅವನಿಗೆ ಬರೋದಿಲ್ಲ ಅಂತ ಅರ್ಥ ನಾಲ್ಕು ಒಂದು ಪದಾರ್ಥ ಮಾಡೋದು ಹತ್ತು ಪದಾರ್ಥ ಪ್ಯಾಕ್ ಮಾಡ್ತಾನೆ ಪ್ಯಾಕಿಂಗ್ ಬರೋದಿಲ್ಲ ಅಂತ ಅರ್ಥ ಪ್ಯಾಕಿಂಗ್ ಇದೆ ನಾಲ್ಟ್ ಗೊತ್ತಾಯ್ತಾ ಶಿಫ್ಟ್ ಮಾಡಿದ್ರೆ ಪ್ಯಾಕ್ ಅವ್ನು ಕರೆಸ್ತಾರೆ ಪ್ಯಾಕ್ ಮಾಡೋರನ್ನ ಅವ್ನು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾನೆ ಇವ್ರ ಪ್ರಕಾರ ಎಷ್ಟು ಆಗೋದು ಅವ್ನ ಪ್ರಕಾರ ನೋಡಿ ಕಾಂಪ್ಯಾಕ್ಟ್ ಆಗಿ ಡಿಸೆಂಟಾಗಿ ಕಾಣಿಸುತ್ತೆ ಅದಕ್ಕೆ ಅದರಲ್ಲೇ ಟ್ರೈಂಡ್ ಅದರಲ್ಲಿ ಉಳಿದವರಿಗೆ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಆ ರೀತಿ ಸೂತ್ರ ಬರೀಬೇಕಾದ್ರೆ ಕಾಂಪ್ಯಾಕ್ಟ್ ಆಗಿರ್ಬೇಕಾದ್ರೆ ಮೂರಕ್ಷರ ನಾಲ್ಕಕ್ಷರದ ಒಂದು ಅಕ್ಷರ ಸೇವ್ ಮಾಡಿದರೆ ಇಸ್ ಗ್ರೇಟ್ ಅಂತ ಅರ್ಥ. ಒಂದು ಅಕ್ಷರ ಸೇವ್ ಮಾಡ್ತಾನೆ, ವೆರಿ ಗ್ರೇಟ್. ಆ ಥರ ಮಾಡಬೇಕು. ಆಚಾರ್ಯ ಏನು ಮಾಡಿದರು, ಅವ್ರ ಗ್ರಂಥಗಳೆಲ್ಲ ಹಾಗೆ ಒಂದು ಅಕ್ಷರ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞರನ್ಸರಾಯ್ ಒಂದು ವಿಷಯ ಒಂದು 20 ಪುಟ ಬರೆದ್ರೆ ಒಂದು ಲೈನಲ್ಲಿ ಹೇಳೋದನ್ನ ಅವರಿಗೆ ಸಂಗ್ರಹ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಸರ್ವಗುಣತ್ವತಃ ಹೌದು, ತೋರಿಸ್ಕೊಟ್ರು ಹೌದು. ಸೂತ್ರ ಇರೋದು ಹಾಗೆ, ಸೂತ್ರದ ಅರ್ಥ ಏನು? ಸೂತ್ರ ಸೂಚನೆ, ಸೂಚನೆ ಸೂಚನಾ ಸೂತ್ರ ಮುಚ್ಚತೆ, ಹಿಂಟ್ ಮಾಡುತ್ತೆ ಅಷ್ಟೇ ಅದು. ಅದು ಯಾರಿಗೆ ಗೊತ್ತಾಗುತ್ತೆ? ಆ ಫೀಲ್ಡಲ್ಲಿ ಇದ್ದವರಿಗೆ ಗೊತ್ತಾಗತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಆ ಫೀಲ್ಡಲ್ಲಿ ಇದ್ದವರಿಗೆ ಮಾತ್ರ ಗೊತ್ತು, ಆ ಫೀಲ್ಡಲ್ಲಿ ಇರೋ ಜೇತಿರ್ತಾರೆಲ್ಲ ಕೂಡ ಅವ್ರಿಗೆ ಗೊತ್ತಾಗತ್ತೆ. ಶಿಷ್ಯರಾಗಿ ಕ್ಲೋಸ್ ಇದ್ದಾರೆ, ಆ ಫೀಲ್ಡಲ್ಲಿ ಇದ್ದಾರೆ, ಅದರಿಂದ ಗೊತ್ತಾಗ. ಅದಕ್ಕೆ ಸೂತ್ರ ಇರೋದೇ ಹಾಗೆ, ಸೂತ್ರ ಯಾವಾಗಲೂ ಹೌದು. ಅದಕ್ಕೆ ಅವರು ಸ್ತೋತ್ರ ಮಾಡೋದು, ಇಲ್ಲದವ್ರು ಏನಾಗ್ತಿತ್ತು ನಮ್ದು ಅಂತ ಹೇಳಿ ಗೊತ್ತಾಯ್ತಾ. ಅವ್ರು ಹೇಳಿದ ಟಿಪ್ಪಣಿಕಾರ ಬರೆದ ಇದ್ರೆ ಕಷ್ಟ ಆಗ್ತದೆ, ಅದಕ್ಕೆ ಅವ್ರನ್ನ ಕೊಂಡಾಡ್ತೇವೆ. ನೀವು ಮಾಡಿದ್ದು ಎಷ್ಟು ಉಪಯೋಗ ಆಯ್ತು ನಮಗೆ ಅಂತ ಅರ್ಥ ತಾನೆ. ಅದೇ ತಾನೆ, ಇಲ್ದವ್ರು ಆಗ್ತಿರಲಿಲ್ಲ. ಹೌದು, ಅಂದ್ರೆ ಅಷ್ಟೇ ಅಲ್ಲ, ಒಂದು ಪದನೇ ಎಷ್ಟು ಅಕ್ಷರ ಇಟ್ಟು ಸರ್ವಗುಣತ್ವ ಎಲ್ಲಿಂದ ಬರೀತಾರೆ ನೋಡ್ರಿ, ಎಷ್ಟಿಂದ ಹೇಳ್ಕೊಂಬಂದಿದ್ದಾರೆ. ಸರ್ವಗುಣತ್ವ ಎಲ್ಲಿಂದ ಬಂದಿದೆ? ಈಗಾಗಲೇ ಮಾಡಿದ್ದು ಮಾಡಿದ್ದು ಟೀಕಾರಾಯರು ಹೇಗೆ ಒಂದು ವಾಕ್ಯನ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ತಾರೆ, ಒಂದೇ ವಾಕ್ಯನ ಡಿಫ್ರೆಂಟ್ ಆ್ಯಂಗಲ್ ಹೇಳ್ತಾ ಹೋಗ್ತಾರೆ ಅನುವ್ಯಾಖ್ಯಾನದ ಮಾತುಗಳನ್ನು. ಆ ರೀತಿ ಅನುಭಾಷ್ಯದ ಮಾತುಗಳನ್ನ ಆ ಲೈನ್ಸ್ ಮೇಲೆ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸರ್ವಗುಣತ್ವ ಒಂದು ಮಾತು ಎಷ್ಟು ಕೆಲಸ ಮಾಡ್ತಾ ಇದೆ. ಆಗ ಆಚಾರ್ಯ ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ಅಲ್ಪ ಕಥಂ ತರ್ಹಿ ತರ್ವೈರುಚ್ಯತೆ ಇತಿ ಚೇನ್ನ ಸರ್ವಗುಣತ್ವತಃ ಸರ್ವೇಷಾಂ ಅನ್ನಮಯಾದೀನಾಂ ಗುಣತ್ವಾತ್ ಉಪಸರ್ಜನತ್ವಾತ್ ಉಪಲಕ್ಷತ್ವಾದ ಇತಿ ಯಾವತ್. ಸರ್ವಗುಣತ್ವತಃ ಅವೆಲ್ಲ ಏನವು? ಉಪಲಕ್ಷಣವಾಗಿವೆ. ಅನ್ನಮಯಾದಿ ಐದಿದ್ರು ಕೂಡ ಅದರಲ್ಲಿ ಇಂಪಾರ್ಟೆನ್ಸ್ ಯಾವುದಕ್ಕಿದೆ? ಆನಂದಮಯಕ್ಕಿದೆ. ಆದ್ದರಿಂದ ಯಾವಾಗಲೂ ಕೂಡ ಕರಿಬೇಕಾದ್ರೆ ಅವರಿವ್ರನ್ನ ಕರ್ಕೊಂಬ ಅಂತ ಹೇಳಬೇಕಾದ್ರೆ ಎಲ್ಲರೂ ಹೇಳಬಾರ್ದು, ಒಬ್ಬರನ್ನ ಹೇಳಿಬಿಟ್ರೆ ಸಾಕು. ಆದರೆ ಒಬ್ಬರನ್ನ ಯಾರನ್ನ ಹೇಳಬೇಕಲ್ಲಿ? ಇಂಪಾರ್ಟೆಂಟ್ ಇರೋನ್ ಹೇಳಬೇಕು, ಎಲ್ಲದನ್ನು ಹೇಳಬಾರ್ದು. ಹೋಗಿ ಪ್ರಾವಿ ಅನ್ನ ತರಕಾರಿ ತೋಮ ಅಂತ ಹೇಳಿಬಿಡ್ತಾರೆ ಅಷ್ಟೇ. ತರಕಾರಿ ತೋಮ ಅಂತ ಹೇಳಿದಾಗ ಅವತ್ತು ದಿವಸಕ್ಕೆ ಯಾವುದು ಮುಖ್ಯ ಅಲ್ಲ ಯೋಚನೆ ಮಾಡಿ ತರಬೇಕು ಅವನು ತಿಳಿತು. ಯಾವುದೋ ಒಂದು ಪದಾರ್ಥದ ಬಗ್ಗೆ ಒಂದು ಹಿಂಟ್ ಮಾಡ್ತಾನೆ. ಇವತ್ತು ಬೆಕ್ಕು ಬಂದಿತ್ತು, ಹುಷಾರು ಅಂತಾರೆ ಮೊಸರಿಗೆ, ಬೆಕ್ಕು ಬಂದಿತ್ತು ಅಂತಾರೆ. ಪಾಸಿಬಿಲಿಟಿ ಜಾಸ್ತಿ ಇರೋದು ಯಾವುದರಿಂದ? ಬೆಕ್ಕಿನಿಂದ. ಅಲ್ಲಿ ಹೆಗ್ಗಣ ಬಂದಿತ್ತು, ಹೆಗ್ಗಣಗೆಲ್ಲ ಅದು ನೆಕ್ಸ್ಟ್ ಅದು ಒಳಗೆ ಬರೋದು ಕಷ್ಟ, ಅದಕ್ಕೆ ಬೆಕ್ಕು ಅದಕ್ಕೆ ಬರುತ್ತೆ ಸ್ಪೆಸಿಫಿಕ್ ಆಗಿ. ಅರ್ಥ ಆಯ್ತಾ? ಅಂಥದ್ದನ್ನು ಯಾವಾಗ ಕಳ್ಳಗೆಲ್ಲ ಬಂದನು ಹುಷಾರು ಅಂತ ಹೇಳ್ತಾರೆ, ಬಿಟ್ಟು ಹೋಗ್ಬೇಕಾದ್ರೆ ಕಳ್ಳ ಬಂದನು ಅಂತ ಹೇಳ್ತಾರೆ ಹೊರತು ಕೊಲೆಗಡಕ ಬಂದ ಅಂತ ಹೇಳೋದು ಹುಷಾರು. ಯಾಕಂದ್ರೆ ಪಾಸಿಬಿಲಿಟಿ ಕಡಿಮೆ, ಅದು ಕಳ್ಳ ಬರೋ ಚಾನ್ಸಸ್ ಜಾಸ್ತಿ. ಅದು ಅದಕ್ಕೇನೆ ಅನ್ನ ಆನಂದಮಯ ಅನ್ನೋ ಶಬ್ದ ಇದೆಯಲ್ಲ, ಅದು ಪ್ರಾಮಿನೆಂಟ್ ವರ್ಡ್. ಅದಕ್ಕೆ ಅದನ್ನು ಫಸ್ಟ್ ಹೇಳಿಬಿಟ್ಟು ಉಳಿದನ್ನ ಉಪಲಕ್ಷಣ ಅರ್ಥ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಯಾರಕ್ಕೆ ಅದು ಆನಂದ ವಿಕಾರ ಅರ್ಥ ಹೇಳೋದಿಲ್ಲ ಆನಂದಮಯಕ್ಕೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಮಾಡಾಕ್ ಬಿಡ್ತಾರೆ. ಉಳಿದ ನಾಲ್ಕ ಕೇಳೋದೇ ಇಲ್ಲ, ಉಳಿದ ನಾಲ್ಕ ಕೇಳೋದೇ ಇಲ್ಲ. ಆನಂದಮಯ ಮುಖ್ಯ ಬ್ರಹ್ಮ ಅಲ್ಲ, ಅವನ ಮುಖ್ಯ ಬ್ರಹ್ಮ ಅಂದ್ಬಿಡ್ತಾರೆ ಅಷ್ಟೇ. ಕಥಂ ತರ್ಹಿ ಸರ್ವೈ ರುಚ್ಯತೆ ಇದೆ ಚೆನ್ನ ಸರ್ವಗುಣತ್ವತಃ ಸರ್ವೇಷಾಂ ಅನ್ನಮಯಾದೀನಾಂ ಪೂರ್ಣತ್ವಾತ್ ಉಪಸರ್ಜನತ್ವಾತ್ ಉಪಲಕ್ಷತ್ವಾದಿತಿ ಯಾವತ್. ಇದರಿಂದ ಅರ್ಥ ಆಗತ್ತೆ. ಆದ್ದರಿಂದ ತದ ಶಿಷ್ಯಂ ಸಂಜ್ಞಾ ಎಲ್ಲಿದೆ ಎಲ್ಲಿದೆ ಅಂದರೆ ಎಂಡ್ ಆಗುತ್ತೆ ಗೊತ್ತಾಯ್ತಾ. ಹೆನ್ಸ್ ಅಂತೀವಲ್ಲ ಹಾಕಿ, ಹೆನ್ಸ್ ಅಂತೀವ. ಯಾವತ್ತನ್ನೋ ಪದ ಡಿಸ್ಪ ಶಬ್ದ ಅಷ್ಟೇ ಇರೋದು. ಯಾವತ್ತನ್ನೋದು ಅವ್ಯವಾಗಿ ಉಪಯೋಗಕ್ಕೂ ಬರುತ್ತೆ. ಏನಂತ ಅದಕ್ಕೆ ಅರ್ಥ ಏನು ಹೇಳ್ತೀರಲ್ಲ ಅಲ್ಲಿಗೆ ಅಂತ ಹೇಳಿದ್ರೆ ಕ್ಲೋಸ್ ಮುಗಿ. ದೇರ್ ಫೋರ್ ಅಂದ್ರೆ ಹೆನ್ಸ್, ದೇರ್ ಫೋರ್ ಆ ಥರ ಅಸಮಯಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಅದೆಲ್ಲ ಅವ್ಯಯಗಳಾಗಿ ಉಪಯೋಗಿಸೋದು ಒಂದು ರೀತಿ. ತದ ಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾದಿತಿ ವತ್ ಅಯಂ ನಿರ್ದೇಶ. ಅಲ್ಲಿಗಿರಲಿ, ನಾಳೆ ದಿವಸ ಅದರ ಮುಂದಿನ ಭಾಗ. ಓಂ ಜನ್ಮಾ ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ.